ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ಪರಾಗಸ್ಪರ್ಶ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ಎರಡು ಸಾವಿರದ 2010 ಆಗಸ್ಟ್ 29 ಸಂಚಿಕೆ. ಕೈ ತೊಳೆದುಕೊಂಡರೆ ಮನಸ್ಸು ತೊಳೆದುಕೊಂಡಂತೆಯೇ. ಮಡಿ 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 ಎಂದು ಅಡಿಗಡಿಗಾರುವೆ, ಮಡಿ ಮಾಡುವ ಬಗೆ ಬೇರುಂಟು ಎಂದಿದ್ದಾರೆ ಪುರಂದರದಾಸರು. ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದೆವೆಂದು ಹಿಗ್ಗುವವರನ್ನು ಕಂಡು ಅವರು ಲೇವಡಿ ಮಾಡುತ್ತಾರೆ. ಅವರ ಪ್ರಕಾರ ಮಡಿ ಎಂದರೆ ಆ ರೀತಿಯ ಶಾರೀರಿಕ ಶುದ್ಧಿಯಲ್ಲ. ತನುವೆಂಬ ಭಾಂಡವನ್ನು ತೊಳೆದ ಮಾತ್ರಕ್ಕೆ ಅದು ಶುದ್ಧವಾಗುವುದಿಲ್ಲ. ಬದಲಿಗೆ ಅದರೊಳಗಿನ ಕೆಟ್ಟ ಮನದ ಚಂಚಲವೆಂಬ ಮುಸುರೆಯನ್ನೂ ಕಳೆಯಬೇಕು, ತೊಳೆಯಬೇಕು. ಬಸವಣ್ಣನವರಂತೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎನ್ನುವಂತೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂದು ಸಾರಿದ್ದಾರೆ. ಅಂದರೆ ಕೆಟ್ಟದನ್ನು ಮಾಡಿ ಆಮೇಲೆ ಸರ್ವಾಂಗ ಶುದ್ಧಿಗಾಗಿ ಚಡಪಡಿಸುವುದಕ್ಕಿಂತ ಅದನ್ನೆಲ್ಲ ಮಾಡದೆ ಶುದ್ಧನಾಗಿಯೇ ಉಳಿದುಕೊಳ್ಳುವ ಬಗೆಯನ್ನು ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂತೆ ತಿಳಿ ಹೇಳಿದ್ದಾರೆ. ಶುದ್ಧತೆ ಅಥವಾ ನೈರ್ಮಲ್ಯವನ್ನು ಮನುಷ್ಯ ಎರಡು ದೃಷ್ಟಿಯಿಂದ ನೋಡುತ್ತಾನೆ. ಒಂದು ಶಾರೀರಿಕ ಶುದ್ಧತೆ, ಸ್ನಾನಾದಿಗಳಿಂದ ಶುಚಿರ್ಭೂತನಾಗಿರುವುದು. ಇನ್ನೊಂದು ಚಾರಿತ್ರ್ಯ ಶುದ್ಧತೆ, ಅಂದರೆ ಸದ್ಗುಣ ಸಂಪನ್ನನಾಗಿ ಸುಶೀಲನಾಗಿ ಇರುವುದು. ಆತನದು ಮಿಸ್ಟರ್ ಕ್ಲೀನ್ ಇಮೇಜ್ ಎನ್ನುತ್ತೇವಲ್ಲ, ಅಲ್ಲಿ ಕ್ಲೀನ್ ಎಂಬ ವಿಶೇಷಣ ವ್ಯಕ್ತಿಯ ದೇಹಕ್ಕಲ್ಲ, ಗುಣಸ್ವಭಾವಕ್ಕೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಬೇರೆ ಬೇರೆ ಎಂದು ಗೊತ್ತಿದ್ದರೂ ಶಾರೀರಿಕ ಶುದ್ಧಿಯಿಂದಲೇ ಮನಸ್ಸನ್ನು ಚಾರಿತ್ರ್ಯವನ್ನು ಶುದ್ಧಗೊಳಿಸಿಕೊಂಡಂತೆಯೇ ಎಂದುಕೊಳ್ಳುತ್ತೇವೆ ನಮ್ಮಲ್ಲಿ ಹೆಚ್ಚಿನವರು. ದಾಸರು, ದಾರ್ಶನಿಕರು, ಧರ್ಮಗುರುಗಳು ಏನು ಬೇಕಾದರೂ ಬೋಧಿಸಲಿ. ಸ್ವಾರಸ್ಯವೆಂದರೆ ಬರೀ ಕೈ ತೊಳೆದುಕೊಳ್ಳುವ ಪ್ರಕ್ರಿಯೆಯಿಂದಲೇ ನಮ್ಮ ಮನಸ್ಸು ಕೂಡ ನಿರ್ಮಲಗೊಳ್ಳುತ್ತದೆ, ನಾವು ಸುಶೀಲರೆನಿಸಿಕೊಳ್ಳುತ್ತೇವೆ ಎಂಬ ಭ್ರಮೆಯ ಹಿಂದಿನ ತಥ್ಯವನ್ನು ಇತ್ತೀಚಿನ ಕೆಲವು ವೈಜ್ಞಾನಿಕ ಅಧ್ಯಯನಗಳು ಅನಾವರಣಗೊಳಿಸಿವೆ. ಇವತ್ತಿನ ಅಂಕಣದಲ್ಲಿ ಅದರ ವಿವರಗಳನ್ನು ಅರಿತುಕೊಳ್ಳೋಣ. ಮೊದಲಿಗೆ ಕೈ ತೊಳೆದುಕೊಳ್ಳುವ ಪ್ರಕ್ರಿಯೆಯ ಕುರಿತು ಒಂದಿಷ್ಟು ವಿಚಾರ. ಇದು ಮೇಲ್ನೋಟಕ್ಕೆ ಭಾಸವಾಗುವುದಕ್ಕಿಂತಲೂ ವಿಸ್ತಾರವಾದ ಅರ್ಥವುಳ್ಳದ್ದು. ಪಾವಿತ್ರ್ಯದ ದೃಷ್ಟಿಯಿಂದ ನೋಡಿದರೆ ಕೈ ತೊಳೆದುಕೊಳ್ಳುವುದಕ್ಕೆ ಧಾರ್ಮಿಕ ಮಹತ್ವವೂ ತುಂಬ ಇದೆ. ಹಿಂದೂ, ಕ್ರೈಸ್ತ, ಇಸ್ಲಾಂ, ಬಹಾಯ್, ಜುಡಾಯಿಸಂ ಮುಂತಾದ ಎಲ್ಲ ಧರ್ಮಗಳಲ್ಲೂ ಧಾರ್ಮಿಕ ವಿಧಿವಿಧಾನಗಳು ಏನಿದ್ದರೂ ಕೈಗಳನ್ನು ತೊಳೆದುಕೊಂಡ ನಂತರವೇ ಆರಂಭವಾಗುತ್ತವೆ. ಇನ್ನೊಂದು ಅರ್ಥದಲ್ಲಿ ಕೈ ತೊಳೆದುಕೊಳ್ಳುವುದು ಎಂದರೆ ಒಪ್ಪಿಕೊಂಡ ಕೆಲಸವನ್ನು ಒಪ್ಪವಾಗಿ ಮಾಡಿ ಮುಗಿಸುವುದು, ವಹಿಸಿಕೊಂಡ ಜವಾಬ್ದಾರಿಯನ್ನು ಹೇಗಾದರೂ ನಿಭಾಯಿಸಿ ಅದರಿಂದ ಬಿಡುಗಡೆ ಹೊಂದುವುದು. ಕಡಲೆ ತಿಂದು ಕೈ ತೊಳೆದುಕೊಂಡಂತೆ ಎಂಬ ಗಾದೆ ಮಾತಿನ ಇಂಗಿತವೂ ಅದೇ. ಅಲ್ಲಿ ನಿಜವಾಗಿ ಕೈಗಳನ್ನು ನೀರಿನಿಂದ ತೊಳೆದುಕೊಳ್ಳುವ ಪ್ರಕ್ರಿಯೆ ನಡೆದಿರುವುದಿಲ್ಲ. ಕೆಲವರು ಮಾತನಾಡುವಾಗಲೂ ಹಾವಭಾವ ಅಂದರೆ ಬಾಡಿ ಲ್ಯಾಂಗ್ವೇಜ್ನಿಂದಲೇ ಕೈ ತೊಳೆದುಕೊಳ್ಳುವ ಕ್ರಿಯೆಯನ್ನು ಸೂಚಿಸುವುದನ್ನು ನೀವು ಗಮನಿಸಿರಬಹುದು. ನನ್ನೊಬ್ಬ ಸಹೋದ್ಯೋಗಿ ವೆನಿಜುವೆಲಾ ದೇಶದವನಿದ್ದ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನಲ್ಲಿ ತುಂಬ ಚುರುಕು. ಅವನು ಪ್ರಾಜೆಕ್ಟ್ ಟೀಮ್ ಮೀಟಿಂಗ್ಗಳಲ್ಲಿ ಎಸ್ ವಿ ಕ್ಯಾನ್ ಡೂ ಇಟ್ ಈಸಿಲಿ ಆ್ಯಂಡ್ ಫಿನಿಶ್ ಅವರ್ ಟಾಸ್ಕ್ ಎಂದು ಹೇಳುತ್ತಾ ಹಾತ್ ಸಫಾಯಿ ಮಾಡುವ ಭಂಗಿಯನ್ನು ಒಮ್ಮೆಯಾದರೂ ಪ್ರದರ್ಶಿಸಲೇಬೇಕು. ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಕ್ಕೂ ಕೈ ತೊಳೆದುಕೊಳ್ಳುವುದು ಎನ್ನುವುದಿದೆ. ಅಪಘಾತದಲ್ಲಿ ಸತ್ತವರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿ ಸರಕಾರ ಕೈ ತೊಳೆದುಕೊಂಡಿತು ಎಂಬಂಥ ಸುದ್ದಿಗಳು ನಮಗೆ ಹೊಸತೇನಲ್ಲ. ಮಹಾಭಾರತ ಕಥೆಯಲ್ಲಿ ಕರ್ಣನ ಜನನ ಸನ್ನಿವೇಶದಲ್ಲಿ ಕುಂತಿ ಮಾಡಿದ್ದೇನು? ಕನ್ಯೆಯಾಗಿರುವಾಗಲೇ ಹುಟ್ಟಿದ ಮಗುವನ್ನು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಟ್ಟು ಕೈ ತೊಳೆದುಕೊಂಡದ್ದು. ಕೆಲವೊಮ್ಮೆ ಕಾಟಾಚಾರಕ್ಕಾಗಿ ಮಾಡಿದರು ಎಂಬುದಕ್ಕೂ ಕೈ ತೊಳೆದುಕೊಂಡರೂ ಪದಪುಂಜ ಬಳಕೆಯಾಗುತ್ತದೆ. ಉದಾಹರಣೆ, ಕನ್ನಡ ನಾಡು ನುಡಿ ವೈಭವದ ಅಂತಹ ಮಹತ್ವದ ಸುದ್ದಿಯನ್ನು 7ನೇ ಪುಟದ ಮೂಲೆಯಲ್ಲಿ ಪ್ರಕಟಿಸಿ ಕೈ ತೊಳೆದುಕೊಂಡವು ಬೆಂಗಳೂರಿನ ಉಡಾಫೆ ಇಂಗ್ಲಿಷ್ ಪತ್ರಿಕೆಗಳು. ಇನ್ನು ಪಶ್ಚಾತ್ತಾಪ ಅಥವಾ ಪಾಪ ವಿಮೋಚನೆ ಆಶಯವೂ ಕೈ ತೊಳೆದುಕೊಳ್ಳುವ ಕ್ರಿಯೆ ಹಿಂದೆ ಇರುತ್ತದೆ. ಯೇಸುಕ್ರಿಸ್ತನನ್ನು ಶಿಲುಬೆಗೇರಿಸಿದ ಸಂದರ್ಭ ನಿರಪರಾಧಿಯೆಂದು ಗೊತ್ತಿದ್ದರೂ ಜನಸಂದಣಿಯ ಒತ್ತಾಯದಿಂದಾಗಿ ಯೇಸುವಿಗೆ ಘನಘೋರ ಶಿಕ್ಷೆಯನ್ನು ವಿಧಿಸಿದವನು ಪಾಂಟಿಯಸ್ ಪಿಲೇಟ್ ಎಂಬಾತ. ಯೇಸುವಿನ ಪ್ರಾಣಪಕ್ಷಿ ಹಾರಿಹೋದ ಮೇಲೆ ಪಿಲೇಟ್ ಐ ವಾಶ್ ಮೈ ಹ್ಯಾಂಡ್ಸ್ ಆಫ್ ದ ಇಶ್ಯೂ ಎನ್ನುತ್ತಾನಂತೆ. ಅಷ್ಟೇ ಅಲ್ಲ, ನಿಜವಾಗಿಯೂ ತನ್ನೆರಡೂ ಕೈಗಳನ್ನು ನೀರಿನಲ್ಲಿ ತೊಳೆದುಕೊಂಡು ಈ ಮನುಷ್ಯನ ರಕ್ತ ಚೆಲ್ಲಿದ ಪಾಪಕರ್ಮದಿಂದ ನಾನೀಗ ಮುಕ್ತನಾಗಿದ್ದೇನೆ ಎಂದು ಬಿಕ್ಕಳಿಸುತ್ತಾನಂತೆ. ಹಾಗೆಯೇ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದಲ್ಲಿ ಲೇಡಿ ಮ್ಯಾಕ್ಬೆತ್ತಳು ಅರಸ ಡಂಕನ್ನ ಹತ್ಯೆಗೆ ನೆರವಾಗುತ್ತಾಳೆ. ತಾನೂ ತನ್ನ ಗಂಡನೂ ಸೇರಿ ರಾಜ್ಯಭಾರ ನಡೆಸಬೇಕೆಂಬ ದುರಾಸೆ ಅವಳದು. ಆದರೆ ಆಮೇಲೆ ರಾತ್ರಿಗಳಲ್ಲಿ ನಿದ್ದೆಯಿಂದೆದ್ದು ಅರಮನೆಯ ಹಜಾರಗಳಲ್ಲಿ ಅತ್ತಿಂದಿತ್ತ ಓಡುತ್ತಾ ತನ್ನ ಕೈಗಳಲ್ಲಿ ಇದೆಯೆಂದು ಭ್ರಮಿಸಿದ ರಕ್ತವನ್ನು ತೊಳೆದುಕೊಳ್ಳುವ ಭಂಗಿಯಲ್ಲಿ ಔಟ್ ಡ್ಯಾಮ್ ಸ್ಪಾಟ್ ಔಟ್ ಐ ಸೇ ಎಂದು ಕಿರಿಚಿಕೊಳ್ಳುವ ದೃಶ್ಯಗಳು ಬರುತ್ತವೆ. ಮನಃಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ಅಧ್ಯಯನಗಳಿಂದ ತಿಳಿದು ಬಂದಿರುವ ಅಂಶವೊಂದಿದೆ. ಅದೇನೆಂದರೆ, ಒಬ್ಬ ವ್ಯಕ್ತಿಗೆ ತಾನು ಏನೋ ತಪ್ಪು ಮಾಡಿದ್ದೇನೆಂದು, ನಿಜವಾಗಿ ಏನೂ ಮಾಡಿರದಿದ್ದರೂ ಮನಸ್ಸಿನಲ್ಲಿ ಗುಂಗಿಹುಳ ಪ್ರವೇಶಿಸಿದರೆ ಸಾಕು, ತಾನು ಗಲೀಜಾಗಿದ್ದೇನೆ, ಸ್ನಾನ ಮಾಡಿಕೊಳ್ಳಬೇಕು, ಕೈ ತೊಳೆದುಕೊಳ್ಳಬೇಕು ಎಂದೆಲ್ಲ ಅನಿಸಲಾರಂಭಿಸುತ್ತದೆ. ಒಮ್ಮೆ ಸ್ನಾನ ಮಾಡಿದರೆ ಇಲ್ಲ ಕೈ ತೊಳೆದುಕೊಂಡರೂ ಪಾಪಪ್ರಜ್ಞೆ ಒಂದೊಮ್ಮೆಗೆ ಕಡಿಮೆಯಾಗುತ್ತದೆ. ಇದು ಹೇಗೆ ಸಾಧ್ಯ? ಬರೀ ಕೈ ತೊಳೆದುಕೊಳ್ಳುವ ಪ್ರಕ್ರಿಯೆಗೆ ಮನಸ್ಸನ್ನು ಹಗುರಗೊಳಿಸುವ ಶಕ್ತಿ ಎಲ್ಲಿಂದ ಬರುತ್ತದೆ? ಭೌತಿಕವಾಗಿಯೂ ನೈತಿಕವಾಗಿಯೂ ನಮ್ಮ ಅನುಭವಕ್ಕೆ ಬರುವ ಭಾವನೆಗಳ ಪೈಕಿ ಅಸಹ್ಯ ಅಥವಾ ಹೇಸಿಗೆ ಎಂಬ ಭಾವನೆಯನ್ನೇ ತೆಗೆದುಕೊಳ್ಳೋಣ. ಅಸಹ್ಯವಾದದ್ದೇನಾದರೂ ಕಣ್ಣಿಗೆ ಕಾಣಿಸಿಕೊಂಡರೆ ನಾವು ಏನು ಮಾಡುತ್ತೇವೆ? ವಾಕರಿಕೆಯ ಭಾವ ನಮ್ಮ ಮುಖದಲ್ಲಿ ಮೂಡುತ್ತದೆ. ಅಸಹ್ಯ ಹೇಸಿಗೆ ತೀವ್ರವಾಗಿದ್ದರೆ ವಾಂತಿಯೂ ಬರಬಹುದು. ಅದೇ ರೀತಿ ಹೇಸಿಗೆ ಎನಿಸುವ ಕೃತ್ಯದ ಬಗ್ಗೆ ಓದಿದಾಗ ಕೇಳಿದಾಗಲೂ ನಮ್ಮ ಪ್ರತಿಕ್ರಿಯೆ ವಾಕರಿಕೆಯ ರೂಪದಲ್ಲೇ ಇರುತ್ತದೆ. ಇದಕ್ಕೆ ಕಾರಣವೆಂದರೆ ಹೇಸಿಗೆ ಎಂಬ ಭಾವನೆಗೆ ಭೌತಿಕವಾದದ್ದಿರಲಿ ನೈತಿಕವಾದದ್ದಿರಲಿ ಪ್ರತಿಕ್ರಿಯಿಸುವ ಮೆದುಳಿನ ಭಾಗ ಒಂದೇ. ಆದ್ದರಿಂದಲೇ ಭೌತಿಕ ಶುದ್ಧೀಕರಣದಿಂದ ಭೌತಿಕ ಅಸಹ್ಯ ನಿವಾರಣೆಯಾದಾಗ ತನ್ನಿಂತಾನೇ ಮಾನಸಿಕ ಅಸಹ್ಯವೂ ಕಡಿಮೆಯಾಯಿತು ಅಂತನಿಸುತ್ತದೆ. ಒಮ್ಮೆ ಒಂದು ಅಧ್ಯಯನದಲ್ಲಿ ಕೆಲವು ಜನರನ್ನು ಸೇರಿಸಿ ಅವರ ಜೀವನಗಳಲ್ಲಿ ಹಿಂದೆ ನಡೆದ ಯಾವುದಾದರೂ ಕೆಟ್ಟ ಅಥವಾ ಒಳ್ಳೆಯ ಘಟನೆಯನ್ನು ಸವಿಸ್ತಾರವಾಗಿ ನೆನಪಿಸಿಕೊಳ್ಳುವಂತೆ ಕೇಳಿಕೊಳ್ಳಲಾಯಿತು. ಕೆಟ್ಟ ಘಟನೆ ನೆನಪಿಸಿಕೊಂಡವರೆಲ್ಲ ಆಮೇಲೆ ಶೌಚಾಲಯಕ್ಕೆ ಹೋಗಿ ಬರುವ ಅಥವಾ ವಾಶ್ ಬೇಸಿನ್ನಲ್ಲಿ ಕೈ ತೊಳೆದುಕೊಳ್ಳುವ ಬಯಕೆ ವ್ಯಕ್ತಪಡಿಸಿದ್ದರಂತೆ. ಮತ್ತೊಂದು ಸಮೀಕ್ಷೆಯಲ್ಲಿ ಎಲ್ಲರಿಗೂ ಕೆಟ್ಟ ಘಟನೆಯನ್ನೇ ನೆನಪಿಸಿಕೊಳ್ಳಲಿಕ್ಕೆ ಹೇಳಲಾಯಿತು. ಬಳಿಕ ಅರ್ಧದಷ್ಟು ಮಂದಿಗೆ ಕೈ ತೊಳೆದುಕೊಳ್ಳುವ ಅವಕಾಶ ಕೊಡಲಾಯಿತು, ಇನ್ನುಳಿದವರಿಗೆ ನಿರಾಕರಿಸಲಾಯಿತು. ಕೈ ತೊಳೆದುಕೊಂಡವರಲ್ಲಿ ಮನಸ್ಸಿನ ಖಿನ್ನತೆ ಹೇಸಿಗೆ ಕಡಿಮೆಯಾಗಿದ್ದನ್ನು ಗಮನಿಸಲಾಯಿತು. ಪಾಪಪ್ರಜ್ಞೆ ಹೇಸಿಗೆಯಂಥ ಭಾವನೆಗಳಷ್ಟೇ ಅಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿ ತುಮುಲ ಗೊಂದಲಗಳಿಲ್ಲದೆ ತಿಳಿಯಾದ ಮನಸ್ಸಿನಿಂದ ನಿರ್ಧಾರಗಳನ್ನು ಮಾಡುವ ಅಂದರೆ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯವು ಕೈ ತೊಳೆದುಕೊಳ್ಳುವ ಪ್ರಕ್ರಿಯೆಯಿಂದ ಸುಲಭವಾಗುತ್ತದೆ. ಅಮೆರಿಕದ ಮಿಶಿಗನ್ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಬ್ಬರು ಇದನ್ನು ಒಂದು ಪ್ರಯೋಗದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಪ್ರಯೋಗಕ್ಕೆ ಅವರು ಬಳಸಿಕೊಂಡದ್ದು ಮನುಷ್ಯ ಸಹಜ ಗುಣವಾದ ಆಯ್ಕೆಯ ಸಮರ್ಥನೆ ಯಾವ ರೀತಿಯಲ್ಲಿ ವ್ಯತ್ಯಾಸವಾಗುತ್ತದೆ ಎನ್ನುವುದರ ಮೌಲ್ಯಮಾಪನ. ಆಯ್ಕೆಯ ಸಮರ್ಥನೆಯನ್ನು ನಾವೆಲ್ಲರೂ ನಮ್ಮ ನಮ್ಮ ಜೀವನದಲ್ಲಿ ಎಷ್ಟೋ ಸರ್ತಿ ಮಾಡುತ್ತಿರುತ್ತೇವೆ, ನಮಗೆ ಗೊತ್ತಿರುವುದಿಲ್ಲ ಅಷ್ಟೇ. ಸಮಾನವಾಗಿ ಆಕರ್ಷಕವಾಗಿರುವ ಎರಡು ವಸ್ತುಗಳ ಪೈಕಿ ಒಂದನ್ನಷ್ಟೇ ಆಯ್ಕೆ ಮಾಡಬಹುದಾದ ಸಂದರ್ಭವನ್ನು ಊಹಿಸಿ. ಆಯ್ಕೆಯ ನಂತರ ನಮ್ಮ ಮನಸ್ಸು ಆಯ್ದುಕೊಂಡ ವಸ್ತುವಿನದೇ ಗುಣಗಾನವನ್ನು ನಮ್ಮಿಂದ ಮಾಡಿಸುತ್ತದೆ. ಪುಟ್ಟ ಆಟಿಕೆ, ಎಲೆಕ್ಟ್ರಾನಿಕ್ಸ್ ಉಪಕರಣ ಅಥವಾ ಸ್ವಂತ ವಾಹನ ಖರೀದಿಯಿಂದ ಹಿಡಿದು ಮದುವೆಯಾಗಲು ಹೆಣ್ಣು ಗಂಡು ಹುಡುಕಿಕೊಳ್ಳುವ ಸನ್ನಿವೇಶದವರೆಗೂ ಈ ಆಯ್ಕೆಯ ಸಮರ್ಥನೆ ಇದ್ದದ್ದೇ. ಮಿಶಿಗನ್ ವಿದ್ಯಾರ್ಥಿಗಳು ಮಾಡಿದ ಪ್ರಯೋಗ ಇಷ್ಟೇ. ಒಂದಿಷ್ಟು ಸಹಪಾಠಿಗಳನ್ನು ಒಟ್ಟು ಸೇರಿಸಿ ಪ್ರತಿಯೊಬ್ಬರ ಮುಂದೆಯೂ 30 ಸಿಡಿಗಳನ್ನು ಹರಡಿ ಅದರಲ್ಲಿ ಅವರು ತಮ್ಮಿಷ್ಟದ ಟಾಪ್ 10 ಸಿಡಿಗಳನ್ನು ಪ್ರತ್ಯೇಕಿಸಬೇಕೆಂದು ಕೇಳಿಕೊಳ್ಳಲಾಯಿತು. ಪ್ರಯೋಗದಲ್ಲಿ ಭಾಗವಹಿಸಿದ್ದಕ್ಕೆ ಉಡುಗೊರೆಯಾಗಿ ಟಾಪ್ 10 ಸಿಡಿಗಳ ಪೈಕಿ 5ನೇ ಅಥವಾ 6ನೇ ಸ್ಥಾನದ ಸಿಡಿಯನ್ನು ಪ್ರಯೋಗಾರ್ಥಿಗಳಿಗೆ ಕೊಡಲಾಗುತ್ತದೆಂದು ಪ್ರಕಟಿಸಲಾಯಿತು. ಈಗ ಗುಂಪನ್ನು ಎರಡು ಭಾಗಗಳಾಗಿಸಿ ಒಂದು ಭಾಗದವರು ತಮ್ಮ ಕೈಗಳನ್ನು ತೊಳೆದುಕೊಂಡು ಬರುವಂತೆಯೂ ಇನ್ನುಳಿದವರು ಸುಮ್ಮನಿರುವಂತೆಯೂ ಕೇಳಿಕೊಳ್ಳಲಾಯಿತು. ಅದಾದ ಮೇಲೆ ಎಲ್ಲರಿಂದಲೂ ಮತ್ತೊಮ್ಮೆ ಸಿಡಿಗಳ ಟಾಪ್ 10 ಲಿಸ್ಟ್ ಮಾಡುವಂತೆ ಕೋರಲಾಯಿತು. ಆಶ್ಚರ್ಯವೆಂಬಂತೆ ಕೈ ತೊಳೆದುಕೊಂಡು ಬಂದವರ ಆಯ್ಕೆ ಮೊದಲಿನಂತೆಯೇ ಇತ್ತು. ಕೈ ತೊಳೆಯದಿದ್ದವರು ತಮಗೆ ಉಡುಗೊರೆಯಾಗಿ ಸಿಕ್ಕಿದ್ದ ಸಿಡಿಗೆ ಟಾಪ್ 1 ಸ್ಥಾನ ಕೊಟ್ಟಿದ್ದರು. ಅಂದರೆ ಕೈ ತೊಳೆದುಕೊಂಡವರ ಮನಸ್ಸಿನಲ್ಲಿ ಮೂಡದ ಪೂರ್ವಗ್ರಹ ಕೈ ತೊಳೆದುಕೊಳ್ಳದವರ ಮನಸ್ಸುಗಳಲ್ಲಿ ಆಯ್ಕೆಯ ಸಮರ್ಥನೆ ರೂಪದಲ್ಲಿ ಮೂಡಿತ್ತು. ಅರ್ಥಾತ್ ಕೈ ತೊಳೆದುಕೊಂಡವರ ಮನಸ್ಸು ಯಾವುದೇ ಪೂರ್ವಗ್ರಹವಿಲ್ಲದೆ ನಿರ್ಮಲವೂ ನಿಶ್ಚಲವೂ ಆಗಿತ್ತು. ಇಂಗ್ಲಿಷ್ನಲ್ಲಿ ವ್ಯಾಪಕವಾಗಿ ಬಳಕೆಯಾಗುವ ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್, ಹಾಗೆಯೇ ಸ್ಟಾರ್ಟಿಂಗ್ ಓವರ್ ವಿತ್ ಎ ಕ್ಲೀನ್ ಸ್ಲೇಟ್ ಮುಂತಾದ ನಾಣ್ಣುಡಿಗಳು ಪ್ರತಿಪಾದಿಸುವ ಅಂಶವೂ ಬಹುಶಃ ಇದೆ. ಕೈಗಳನ್ನು ತೊಳೆದುಕೊಂಡರೆ ಮನಸ್ಸನ್ನೂ ತೊಳೆದುಕೊಂಡಂತೆಯೇ. ಇಲ್ಲಿಗೆ 2010 ಆಗಸ್ಟ್ 29 ಸಂಚಿಕೆ ಮುಗಿಯಿತು. ಮತ್ತೆ ಭೇಟಿ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ನಮಸ್ಕಾರ.